ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಜೇತ್ಯಜೋ ಅಖಂಡ ಗುಣೋರು ಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯಜೋ ಜೇತ್ಯಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೇತ್ಯ ಸಂಖ್ಯ ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಎದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾ ಸುಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಟ್ವೆಂಟಿಯತ್ ಪದ್ಯ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಟ್ವೆಂಟಿಯತ್ ಪದ್ಯ ನೋಡಿದ್ದೀವಿ. ಟ್ವೆಂಟಿಯತ್ ಪದ್ಯದಲ್ಲಿ ಕೊನೆಯ ಲೈನು ತನ್ನೊಳಗಿಟ್ಟು ಸಲಹುವನು ಅಂತ ಬಂದಿದೆ. ದುರಿತಗಳ ಅಟ್ಟುಳಿಯ ಬಿಡಿಸವನ ತನ್ನೊಳಗಿಟ್ಟು ಸಲಹು, ತನ್ನ ಒಳಗೆ ಇಟ್ಟುಕೊಳ್ತಾನ ಅಂತ ಇಲ್ಲಿ ಬಂದಿದೆ. ತನ್ನೊಳಗೆ ಇಟ್ಟುಕೊಳ್ಳೋದು ಅಂದ್ರೆ ಏನು ಎಂಬುದನ್ನ ನೆಕ್ಸ್ಟ್ ಪದ್ಯದಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಈ ಪದ್ಯ ಹೀಗಿದೆ: ಜಲದಿಯೊಳು ಸ್ವೇಚ್ಛಾನುಸಾರದಿ ಜಲಚರ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಸಂತೋಷ ಪಡುತ್ತಲಿ ಸಂಚರಿಸುವಂತೆ ನಳಿನ ನಾಭನೊಳಬ್ಜ ಭವ ಮುಪ್ಪೊಳಲುರಿಗ ಮೈಗಣ್ಣ ಮೊದಲಾದ ಹಲವ ಜೀವರ ಗಣವು ವರ್ತಿಸುತಿಹವು ನಿತ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ತಾನೆ, ಹೊಟ್ಟೆಯೊಳಗೆ ಇಟ್ಟುಕೊಳ್ತಾನ ಅಂತ ಬಂದಿದೆ. ಹೊಟ್ಟೆಯೊಳಗೆ ಇಟ್ಟುಕೊಳ್ಳೋದಕ್ಕೆ ಮುಂಚೆ ಹೊಟ್ಟೆಯೊಳಗೆ ಇಟ್ಟುಕೊಳ್ಳೋದು ಎಂಬುದು ಪ್ರಳಯ ಕಾಲ ಹೊಟ್ಟೆಯೊಳಗೆ ದೇವರ ಹೊಟ್ಟೆಯಲ್ಲಿ ಎಲ್ಲರೂ ಹೋಗ್ತಾರ ಅಂತ ಹೇಳೋದು ಜನರಲ್ ಆಗಿ. ಪ್ರಳಯ ಕಾಲದಲ್ಲಿ ಎಲ್ಲರನ್ನು ದೇವರು ಇಟ್ಟುಕೊಳ್ತಾನ, ಜೋಪಾನವಾಗಿ ಇಟ್ಟುಕೊಳ್ತಾನೆ. ಯಾಕಂದ್ರೆ ಬೇರೆ ಆ ಒಂದು ರೂಪ ವಿಶೇಷ ಹೊರಗೆ ಏನು ಇರೋದಿಲ್ಲ, ಎಲ್ಲವೂ ಅಂದ್ರೆ ಬಾಹ್ಯ ಕ್ರಿಯೆ ಕಾಣಿಸೋದಿಲ್ಲ, ಭಗವಂತನ ಒಂದು ರೂಪದಲ್ಲಿ ಇರತ್ತ ಅಂತ ಒಂದು ಅರ್ಥ. ಇನ್ನೊಂದು ತನ್ನೊಳಗಿಟ್ಟು ಹೊಟ್ಟೆ ಅಂತ ಬಂದಿನ, ತನ್ನೊಳಗಿಟ್ಟು ಸಲಹು, ತನ್ನ ಒಳಗೆ ಇಟ್ಟು ಸಲಹುವನು ಅಂದ್ರ ಇನ್ನೊಂದು ಅರ್ಥ ಏನ್ ಬರತ್ತಂದ್ರೆ, ಇಲ್ಲಿ ಜೀವನ್ ಮುಕ್ತರು ಎಂಬ ಕ್ಯಾಟಗರಿಯನ್ನು ಹೇಳ್ತಾರೆ. ಜೀವನ್ ಮುಕ್ತರು ಅಂದ್ರೆ ಏನು? ಜೀವನ್ ಮುಕ್ತರು ಎಂಬುದಕ್ಕೇನೋ ಅನೇಕ ಅರ್ಥಗಳು ಉಂಟು. ಒಂದು ಜೀವನ್ ಮುಕ್ತರು ಅಂದ್ರೆ ಒಂದು ಏನು ಅಂದ್ರೆ, ಈ ಭೂಲೋಕದಲ್ಲಿ ಹುಟ್ಟು ಸಾವು ಹುಟ್ಟು ಸಾವು ಈ ಸೈಕಲ್, ಈ ಸೈಕಲ್ ಇಂದ ಕರ್ಮಕ್ಷಯ ಅಂತದು ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಕರ್ಮಕ್ಷಯ ಮುಕ್ತಿ, ಮುಕ್ತಿ ಎಂಬುದಕ್ಕೆ ಅನೇಕ, ಮುಕ್ತಿ ಅಂದ್ರೆ ಬಿಡುಗಡೆ, ಬಿಡುಗಡೆ ಯಾವುದಿಂದ ಅಂದ್ರೆ ಕರ್ಮಕ್ಷಯ. ಕರ್ಮಕ್ಷಯ ಏನು ಅಂದ್ರೆ ಈ ಭೂಲೋಕದಲ್ಲಿ ಹುಟ್ಟು ಸಾವು ಎಂಬ ತುಂಬಾ 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 ಹುಟ್ಟೋದು ತಿರ್ಗಾ ಇರೋದು ಎಲ್ಲ ಮರೆತೋಗೋದು ಸಾಯೋದು ತಿರ್ಗಾ ಆ ಒಂದು ಪ್ರಯಾಣ, ಸತ್ತ ಮೇಲೆ ಇನ್ನೂ ಅತೀ ಸೂಕ್ಷ್ಮ ಅವಸ್ಥೆ ಕಷ್ಟ ಅವಸ್ಥೆಯಲ್ಲಿ ಇದ್ದು ಗರ್ಭವಾಸಕ್ಕೆ ಬರೋದು ದೀರ್ಘಕಾಲ ಆಗತ್ತೆ, ಅನೇಕ ಯೋನಿಗಳಲ್ಲಿನೂ ಹುಟ್ಟಬಹುದು ಎಲ್ಲವೂ ಆಗುತ್ತೆ. ಅದು ಅದಕ್ಕೆ ದುಃಖ ತರ ಅಂತ ಹೇಳ್ತಾರೆ. ಆ ತರ ಯೋನಿಗಳಲ್ಲಿ ಎಲ್ಲರದ್ದನ್ನು ಹುಟ್ಟು ಇದಕ್ಕೆ ಬೇಕಾದ ಕರ್ಮ ಕ್ಷಯ ಆದಾಗ ಅದನ್ನ ಕರ್ಮ ಕ್ಷಯವನ್ನು ಅದನ್ನ ಮುಕ್ತಿ ಅಂತಲೂ ಕರೀತಾರೆ. ಯಾಕೆಂದ್ರೆ ಅಲ್ಲಿ ಈ ಭೂಮಿಯಲ್ಲಿ ಹುಟ್ಟೋದಿಲ್ಲ ಸಾಯೋದಿಲ್ಲ, ಹುಟ್ಟೋದಿಲ್ಲ ಅಂದ್ರೆ ಸಾಯೋದಿಲ್ಲ ಅಂದ್ರೆ ಏನಾಯ್ತು ಅಂದ್ರೆ ಕಂಟಿನ್ಯೂಸ್ ಒಂದೇ ಇದಲ್ಲಿ ನಾವು ದೇವರನ್ನ ಚಿಂತೆ ಮಾಡ್ತಾ ಇರ್ಬೋದು. ನಾವು ಯಾರು ಅಂತ ನಮ್ಗೆ ಗೊತ್ತಾಗತ್ತೆ, ನಮ್ಗೆ ಮೇಲೆ ಇರೋರು ಯಾರು ಅಂತ ಗೊತ್ತಾಗತ್ತೆ, ದೇವರನ್ನು ಚೆಂದಾಗಿ ಗೊತ್ತಾಗತ್ತೆ. ಎಲ್ಲಾ ಇಂದ್ರಿಯಗಳು ದೇವರಲ್ಲಿ ಇಟ್ಟು ಆ ಒಂದು ಸ್ಥಾನ ಯಾವ ಸ್ಥಾನ, ಈ ಭೂಮಿಯಲ್ಲಿ ಹುಟ್ಟು ಸಾವು ಅಂದ್ರೆ ಇಲ್ಲಿ ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ನಮ್ಗೆ ಅನೇಕರ ಸಂಪರ್ಕ, ಅನೇಕ ಪ್ರತಿಬಂಧಕಗಳು, ಅನೇಕರ ಇನ್ಫ್ಲೂಯೆನ್ಸ್, ಅನೇಕ ವಿಧವಾದ ಈ ತರ ಕಷ್ಟಗಳು ತುಂಬಾ 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 ಇದೇ ಮೇನ್ ಕಷ್ಟಗಳು ಇದೂ ಇರತ್ತೆ. ಆ ಕಷ್ಟಗಳು ಯಾವುದು ಇಲ್ಲದೆ ಏನು ಅಡೆತಡೆನೆ ಇಲ್ಲದೆ ದೇವರನ್ನ ಚಿಂತನೆ ಮಾಡುವ ಸ್ಥಿತಿ. ಬೇರೆ ಬೇರೆ ಲೋಕಗಳನ್ನ ಹೇಳ್ತಾರೆ, ಮಹರ್ಲೋಕ ಜನಲೋಕ ಅಂತಾದ ಲೋಕಗಳನ್ನು ಹೇಳ್ತಾರೆ, ವೇಟಿಂಗ್ ಸ್ಟೇಟ್ ಅಂತ ಹೇಳ್ತೀವಲ್ಲ. ಅಲ್ಲಿ ಎಲ್ಲ ಸಜ್ಜನರ ಸಜ್ಜನರ ಸಂಪರ್ಕದಿಂದ ಸಜ್ಜನರ ಜೊತೆ ಜೊತೆ ಅಥವಾ ಅನೇಕ ದೀಪಗಳಲ್ಲಿ ಸಪ್ತ ದೀಪಗಳ ಹೇಳ್ತಾರೆ, ಅನೇಕ ದೀಪಗಳಲ್ಲಿ ಇರೋದು ಈ ತರ ಅನೇಕ ರೀತಿಯಾಗಿರೋದು. ವೇರ್ ಯು ಡೋಂಟ್ ಹ್ಯಾವ್ ಎನಿ ಬ್ಯಾಡ್ ಬ್ಯಾಡ್ ಸಂಪರ್ಕವೂ ಇಲ್ಲ, ದುರ್ಜನರ ಸಂಪರ್ಕ ಇಲ್ಲ, ದುರ್ಜನರ ಇನ್ಫ್ಲೂಯೆನ್ಸ್ ಇಲ್ಲ, ಕೆಟ್ಟ ಜನರು ನಮ್ಗೆ ಕಷ್ಟ ಕೊಡಿಸೋದು ಇದು ಯಾವುದು ಇಲ್ಲ. ಬಿಕಾಸ್ ಒಂದು ದೇಹ ಧಾರಣೆ ಮಾಡಿ ಇಲ್ಲಿ ಬಂದಾಗ ಆಗತ್ತೆ, ನರಕ ಮುಂತಾದ ಜಾಗೆಯಲ್ಲಿ ದೇವ್ರು ಕೊಡ್ತಾನೆ, ಇದು ಬೇರೆ. ಸೊ ಹೀಗೆ ಇರೋದು ಒಂದು ಜೀವನ್ ಮುಕ್ತ ಅಂತ ಇದಕ್ಕೆ ಕರೀತಾರೆ. ಇನ್ನೊಂದು ಜೀವನ್ ಮುಕ್ತರಿ ಹಾಗೆ ಅಂದ್ರೆ ಕೆಲವು ಜೀವಿಗಳು, ಇದು ನಾವು ಇಷ್ಟ ತನಕ ಅದು ನೋಡಿಲ್ಲ, ಇನ್ನೊಂದು ಕೆಲವು ಜೀವಿಗಳು ಸಾಂಶ ಜೀವಿಗಳು ಅಂತ ಇರ್ತಾರೆ. ಸಾಂಶ ಜೀವಿಗಳು ಎಲ್ಲರೂ ದೇವತಾ ಕಕ್ಷೆ ಹಾಗೆ ಇರಬೇಕು ಅಂತಿಲ್ಲ, ದೇವತೆಗಳಿಗೆ ಕೆಳಗೆ ಇರುವಂತಹ ಕಕ್ಷೆಗಳಲ್ಲಿನು ಬರಬಹುದು. ಆ ಒಂದು ಅಂದ್ರೆ ತೀಸ್ಕೊಟ್ಟಿ ದೇವತೆಗಳು ಇದೆಲ್ಲ ಅಂದ್ರೆ ಅವ್ರಿಗೆ ಅಭಿಮಾನಿತ್ವ ಮುಂತಾದದ್ದೆಲ್ಲ ಏನು ಇಲ್ಲದೆ ಇರುವಂತ ಈ ಗಣಗಳು ಅವ್ರಿಗೆ ಸಾಧನೆ ಪೂರ್ತಿ ಆಗದೆ ಇದ್ರೆ ಹಿಂದಿನ ಕಲ್ಪದಿಂದ ಈ ಕಲ್ಪಕ್ಕೆ ಬಂದಾಗೆ ಅವ್ರು ಎಲ್ಲಿ ಇರ್ತಾರೆ, ಇಲ್ಲಿ ಎಲ್ಲಿ ಇರ್ತಾರೆ ಅಂದ್ರೆ ಈ ಭೂಮಿಯಲ್ಲಿ, ಅಂದ್ರೆ ಭೂಮಿಯಲ್ಲಿ ಇರೋದಿಲ್ಲ, ಅಂದ್ರೆ ಭೂಮಿಯಿಂದ ನಾವು ಕರ್ಮ ಮಾಡುವಂತ ಈ ಪ್ರದೇಶಗಳಲ್ಲಿ ಇಲ್ಲದೆ ಅನೇಕ ಲೋಕಗಳಲ್ಲಿ ಅವರುಗಳು ಇರಬಹುದು ಅಂತ ಅದನ್ನು ಹೇಳ್ತಾರೆ. ಅದನ್ನು ಒಂದು ಜೀವನ್ ಮುಕ್ತ. ಇನ್ನೊಂದು ಪ್ರಸಿದ್ಧವಾದ ಜೀವನ್ ಮುಕ್ತ ಅವಸ್ಥೆ ಅಂದ್ರೆ ಈ ಅಪರೋಕ್ಷ ಜ್ಞಾನ ಆದ ಮೇಲೆ, ಅಪರೋಕ್ಷ ಜ್ಞಾನ ಆದ ಮೇಲೆ ಇನ್ಸ್ಟೆಂಟ್ ಆಗಿ ಆ ಲೋಕಕ್ಕೆ ಹೋಗೋದಿಲ್ಲ. ಅಪರೋಕ್ಷ ಜ್ಞಾನಕ್ಕೆ ಎಷ್ಟು ಸಾಧನೆ ಆಯ್ತು ಅಷ್ಟು ಸಾಧನೆ ಅಪರೋಕ್ಷ ನಂತರವಾಗುತ್ತೆ. ಎಲ್ಲವೂ ಭೂಮಿಯಲ್ಲೇ ಆಗ್ಬೇಕು ಅಂತ ಇಲ್ಲ ಅದು, ಬಟ್ ಕೆಲವು ಇಲ್ಲೇ ಆಗತ್ತೆ, ಆ ಸಾಧನೆಗಳು ಇಲ್ಲೇ ಆಗತ್ತೆ ಅಂತದವ್ರು ಅಂದ್ರೆ ನಮ್ಗೆ ಪ್ರಸಿದ್ಧ ಎಕ್ಸಾಂಪಲ್ ಎಲ್ಲಾರು ತಗೊಳ್ಳಿ, ನಮ್ಮ ಗುರು ಪರಂಪರೆಯಲ್ಲಿ ಬಂದ ಅಂತ ಇವರು ವ್ಯಾಸರಾಯರನ್ನು ತಗೋಬಹುದು, ಮತ್ತು ನಮ್ಮ ರಾಯರು ಮುಂತಾದವರು, ಈ ಜ್ಞಾನಿಗಳು, ದಾಸರು, ಪುರಂದರ ದಾಸರು ಮುಂತಾದ ಇವರೆಲ್ಲ ದೇವತೆ, ಅವರು ಸಾಂಶರು, ಒಂದು ಕಡೆ ಇರ್ತಾರೆ ಇಲ್ಲಿನೇ ಇರ್ತಾರೆ. ಅಂದ್ರೆ ಅವರು ಜೀವನ್ ಮುಕ್ತರೆ, ದೇವತೆಗಳು ಎಲ್ಲವೂ ಬೈ ಡಿಫಾಲ್ಟ್ ಜೀವನ್ ಮುಕ್ತರೆ, ಮೋಕ್ಷ ಈಸ್ ಗ್ಯಾರಂಟಿ, ಪ್ರಾರಬ್ಧವನ್ನ ಕಳೆಯಲಿಕ್ಕೆ ಬಂದಿದ್ದಾರೆ. ಸೊ ಆ ಜೀವಗಣಗಳು ಈ ತರ ಅಂದ್ರೆ ಸಾಮಾನ್ಯ ಮನುಷ್ಯರು ಇರಬಹುದು, ಈ ಒಂದು ಕಲ್ಪದಲ್ಲೇ ಅಪರೋಕ್ಷ ಜ್ಞಾನ ಪಡೆದು ಅಲ್ಲೆಲ್ಲಿ ಎಲ್ಲೆಲ್ಲಿ ಕಣ್ಣಿಗೆ ಕಾಣದಂತೆ ಎಲ್ಲೆಲ್ಲಿ ಇದ್ದಾರೋ ಗೊತ್ತಿಲ್ಲ, ಹಿಮಾಲಯದಲ್ಲಿ ಇರ್ಬೋದು, ಇನ್ನೊಂದು ಕಡೆ ಇರಬಹುದು, ಅವರಿದ್ದು ಅವರವರು ತಮಗೆ ಸಾಧನೆಗಳು ಮನುಷ್ಯ ರೂಪದಿಂದ ಮಾಡಬಹುದು, ಇನ್ನು ಅನೇಕ ರೂಪ ಏನೇನ್ ಧಾರಣೆ ಮಾಡ್ತಾರೋ ಅವ್ರಿಗಳು ಇರಬಹುದು. ಸೊ ಇವರೆಲ್ಲವೂ ಜೀವನ್ ಮುಕ್ತರು ಎಂಬ ಬ್ರಾಡ್ ಕ್ಯಾಟಗರಿಲಿ ಆಗತ್ತೆ. ಇದು ಹೇಗಿರ್ತ ಈ ಜೀವನ್ ಮುಕ್ತರು ನೆಕ್ಸ್ಟ್ ಒಂದು ಎರಡು ಪದ್ಯಗಳಲ್ಲಿ, ಎಸ್ಪೆಷಲಿ ಲೋಡೆಡ್ ಪದ್ಯ ಇಸ್ 22nd ಇಸ್ ದ ಮೋಸ್ಟ್ ಲೋಡೆಡ್ ಪದ್ಯ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಮುಂದಕ್ಕೆ ಹೋಗ್ಬೇಕು. ಸೊ ಇಲ್ಲಿ ಏನ್ ಹೇಳ್ತಾರೆ, ಅವ್ರಗಳು ಹೇಗಿರ್ತಾರೆ ಈ ಜೀವಗಣಗಳು ಹೇಗಿರ್ತಾರೆ ದೇವರಲ್ಲಿ ಅಂದ್ರೆ, ಇಲ್ಲಿ ಹೇಳ್ತಾರೆ ಜಲದಿಗಳು ಒಂದು ಎಕ್ಸಾಂಪಲ್. ಆ ಒಂದು ಜಲಾಶಯ ಅಂದ್ರೆ ಯಾವ್ದು ಬೇಕಾದ್ರೆ ತಗೊಳ್ಳಿ, ಸಮುದ್ರ ತಗೊಳ್ಳಿ, ನದಿ ತಗೊಳ್ಳಿ, ಬಾವಿ ತಗೊಳ್ಳಿ, ಇನ್ ಆರ್ ಇವನ್ ಪಾಂಡ್ಸ್, ಆ ಒಂದು ಪಡಲ್ಸ್, ಏನ್ ಬೇಕಾದ್ರೆ ತಗೊಳ್ಳಿ, ಅಲ್ಲಿ ಜಲದಿಯೋಳು ಏನಿರುತ್ತೆ, ಸ್ವೇಚ್ಛಾನುಸಾರದಿ. ಸ್ವೇಚ್ಛಾನುಸಾರದಿ ಅಂದ್ರೆ ಇಲ್ಲಿ ಸ್ವೇಚ್ಛ ಅಂದ್ರೆ ಆ ಒಂದು ಇಂಡಿಪೆಂಡೆಂಟ್ ಎಂಬ ಅರ್ಥ ಕೊಡಲ್ಲ, ಸ್ವ ಇಚ್ಛೆ. ಸ್ವ ಇಚ್ಛೆ ಅಂದ್ರೆ ಸ್ವ ಅಂದ್ರೆ ಭಗವಂತನ ಇಚ್ಛೆ ಅಂತ ಒಂದು, ಇನ್ನೊಂದು ಸ್ವ ಅಂದ್ರೆ ಸ್ವಸ್ವಭಾವ, ಅವರವರ ಸ್ವಭಾವ. ಯಾಕೆಂದ್ರೆ ಇವರು ಎಲ್ಲರೂ ಏನು ಅಟ್ಲೀಸ್ಟ್ ಮಿನಿಮಮ್ ಇಸ್ ಅಪರೋಕ್ಷ ಜ್ಞಾನಿಗಳು, ಎಲ್ಲರೂ ಅಪರೋಕ್ಷ ಜ್ಞಾನಿಗಳ ವಿಷಯ ಹೇಳ್ತಾರೆ. ಯಾಕಂದ್ರೆ ತನ್ನೊಳಗಿಟ್ಟು ಸಲಹೋನು, ತನ್ನ ಒಳಗೆ ಇಟ್ಟುಕೊಂಡು ಸಲಹ, ತನ್ನೊಳಗಿಟ್ಟು ಸಲಹೋನು ಅಂತ ಅಷ್ಟು ಜಪ. ಕಣ್ಣಿಗೆ ಏನಂದ್ರೆ ನೋಡುವಾಗ ಅನೇಕ ಮೀನಿಂಗ್ ನೋಡ್ತೇವೆ. ಒಂದು ಆ ಅಪರೋಕ್ಷ ಜ್ಞಾನಿಗಳಿಗೆ ಭಗವಂತ ರಕ್ಷಣೆ ಮಾಡುವ ಕ್ರಮನೇ ಬೇರೆಯಾಗಿರುತ್ತೆ. ಬಿಕಾಸ್ ಅವರು 24/7 ದೇವರಲ್ಲೇ ಮನಸ್ಸಿರುತ್ತೆ ಅವ್ರಿಗೆ, ಪ್ರಾಯ ಕೆಲವೊಮ್ಮೆ ತಪ್ಪಬಹುದು, ಮೋಸ್ಟ್ಲಿ ಅವ್ರಿಗೆ ಇರುತ್ತೆ. ಸೊ ದೇವರು ಅವರು ತನ್ನ ಒಳಗೆ ಇಟ್ಟುಕೊಳ್ತಾನಂದ್ರೆ ತನ್ನ ಅಂದ್ರೆ ಇಲ್ಲಿ ಉದರ ಪ್ರವೇಶ ಅಂತ ಅರ್ಥ ಬರೋದಿಲ್ಲ, ಇಲ್ಲಿ ಬರೋ ತನ್ನೊಳಗೆ ಅಂದ್ರೆ ಅವನು ಎಲ್ಲಾ ಕಡೆಯಿಂದ ಸರ್ವ ಎಲ್ಲಾ ಕಡೆಯಿಂದ ಕಂಪ್ಲೀಟ್ ರಕ್ಷಣೆ ಇಸ್ ಗ್ಯಾರಂಟೀಡ್. ಅವ್ರ ಪಾದುಕೆಗಳು ಫಸ್ಟ್ ಬಂತಲ್ಲ, ಆ ತರ ಇರೋರವರು. ಸೊ ತನ್ನೊಳಗಿಟ್ಟು ಸಲಹವನ್ನು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಾಗತ್ತೆ, ಸ್ವೇಚ್ಛಾನುಸಾರದಿಂದ ಅವರ ಭಗವಂತನ ಇಚ್ಛಾನುಗುಣ ಅಂತ ಒಂದು, ಇನ್ನೊಂದು ಸ್ವ ಇಚ್ಛಾ ಅಂದ್ರೆ ಸ್ವಸ್ವಭಾವ. ಸೊ ಅವರ ಸ್ವಭಾವ, ಯಾಕೆಂದ್ರೆ ಒಬ್ಬೊಬ್ಬರ ಇಚ್ಛೆ, ಅಲ್ಲಿನ ಇಚ್ಛೆಗಳಲ್ಲಿ ವ್ಯತ್ಯಾಸ ಇದೆ. ಜಲದಿಗಳು ಒಂದೊಂದು ನಾವೇ ನೋಡ್ತೀವಿ, ಒಂದು ಎಕ್ಸಾಂಪಲ್ ನೋಡಿದ್ರೆ ಒಂದು ಮೀನ್ ಇರುತ್ತೆ, ಇನ್ನೊಂದು ಏನೋ ಒಂದು ಮೊಸಳೆ ಇರಬಹುದು, ತಿಮಿಂಗಲ ಇರಬಹುದು, ಇನ್ನು ಅನೇಕ ಮೆರೈನ್ ಲೈಫ್ ಎಷ್ಟೋ ಇರಬಹುದು. ಆ ಒಂದೊಂದಕ್ಕೇನ ಒಂದೊಂದು ರೀತಿಯಾಗೇ ಗೋ ದೇರ್ ಸ್ಕೂಲ್ಸ್ ಆಫ್ ಫಿಶ್, ಒಂದೊಂದು ರೀತಿಯಾಗೇ ಇರುತ್ತೆ, ಒಂದೊಂದು ಗುಂಪು ಇರುತ್ತೆ. ಫುಡ್ ಚೈನ್ ಇಸ್ ಡಿಫ್ರೆಂಟ್, ಅದನ್ನ ಇಲ್ಲಿ ಹೇಳ್ತಾ ಇಲ್ಲ. ಎಕ್ಸಾಂಪಲ್ ಲಿಮಿಟೆಡ್ ಆಗ ತಗೊಳ್ತೀವಿ. ಏನ್ ಎಕ್ಸಾಂಪಲ್, ಜಲದಲ್ಲಿ ಇರುವಂತ ಜಲಚರ ಪ್ರಾಣಿಗಳು ಅವರವರು ತಮಗೆ ತಮಗೆ ತಾವು ಏನೋ ಮಾಡಿಕೊಂಡು ಅವರವರು ಅವ್ರವ್ರಿಗೆ ಇರ್ತಾರೆ, ನೋ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಹಾಗೆ ಅಂಡ್ ಆಲ್ಸೋ ಫಿಶ್ ಇನ್ ವಾಟರ್ ಅಂತ ಹೇಳಿದಂತೆ, ದೇ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಂತ. ಫಿಶ್ ಇನ್ ವಾಟರ್ ಜನರಲ್ ಹೇಳೋದೇನಂತ, ಭೂಮಿಯಲ್ಲಿ ಹಾಗೆ ಇರ್ಲಕ್ಕೆ ಆಗೋದಿಲ್ಲ. ಆ ಫಿಶ್ ನೀರಲ್ಲಿರೋವಾಗ ಅದಕ್ಕೆ ಏನು ತೊಂದರೆ ಏನೋ ಅಲ್ಲ, ಕಣ್ಣು ತೆಕ್ಕೊಂಡು ಎಲ್ಲಾ ಕಡೆನೂ ಓಡಾಡ್ತಾ ಇಟ್ ವಿತ್ ಈಸ್, ಇಟ್ ಲೀವ್ಸ್ ವಿತ್ ಈಸ್ ಗೆ ಇದು ಎಕ್ಸಾಂಪಲ್. ಸೊ ಜಲದಿಗಳು ಹೆಚ್ಚಾಗುತ್ತೆ. ಸೊ ಅದನ್ನ ಇಚ್ಛೆಗೆ ಒಂದೊಂದು ಪ್ರಾಣಿಗೇನು ಒಂದೊಂದು ಇಚ್ಛೆ ಇದೆ. ಅದು ಏನು ಇವಾಗ ಬಂದದ್ದು ಇಚ್ಛೆ ಏನಾಗಿದೆ ಅಂದ್ರೆ, ಇವರು ಅಪರೋಕ್ಷ ಜೀವನ್ ಮುಕ್ತರಿಗೆ ಬಂದಾಗ, ಅಪರೋಕ್ಷ ಜ್ಞಾನಿಗಳಿಗೆ ಬಂದಾಗ ಅವರ ಸ್ವಭಾವ, ಬಿಕಾಸ್ ಅವರಿಗೆ ಅನ್ಯ ವಿಷಯಗಳಲ್ಲಿ ಅವರಿಗೆ ಮನಸ್ಸು ಹೋಗೋದೇ ಇಲ್ಲ, ದೇವರ ವಿಷಯದಲ್ಲೇ ಇರುತ್ತೆ ಅವರಿಗೆ. ಸೊ ಆದ ಕಾರಣದಿಂದ ಅವರ ಇಚ್ಛೆಗೆ ಅನುಗುಣವಾಗಿ, ಜೀವನ ಇಚ್ಛೆ, ಆ ಇಚ್ಛೆಗೆ ಅನುಗುಣವಾಗಿ ದೇವರು ತನ್ನ ಇಚ್ಛೆ, ಅವನು ದೇವನ ಇಚ್ಛೆ ಪಡಬೇಕು ಆವಾಗಲೇ ಆಗತ್ತೆ. ಸೊ ಎರಡು ಅಲ್ಲಿ ಕೋಯಿನ್ಸೈಡ್ ಆಗತ್ತೆ. ಇಚ್ಛಾನುಸಾರದಿ ಜಲಚರ ಪ್ರಾಣಿಗಳು ತತ್ತ ಸ್ಥಳಗಳಿಂದ ಒಂದು ದೊಡ್ಡ ಸಮುದ್ರ ತಗೊಂಡು ಒಂದೊಂದು ಏರಿಯಾ ಒಂದೊಂದು ಇದಲ್ಲಿ ಒಂದೊಂದು ಆಯಾ ಅವರವರಿಗೆ ಯಾವ ಯಾವ ಸ್ಥಾನಮಾನ ಅಂದ್ರೆ ಓವರಾಲ್ ತಗೊಳ್ತಾರೆ. ಇದು ಎಕ್ಸಾಂಪಲ್ ತುಂಬಾ ಡೀಪ್ ಆಗುತ್ತೆ, ಎಲ್ಲಿ ಎಷ್ಟು ಅನ್ವಯ ಆಗುತ್ತೋ ಅಷ್ಟೇ ತಗೋಬೇಕು. ಇದಕ್ಕೆ ಜಲಚರ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಹೇಗಿರುತ್ತದೆ, ಸಂತೋಷದಿಂದ ಇರುತ್ತೆ. ಯಾವ ಪ್ರಾಣಿಗಳು ತಗೊಳ್ಳಿ, ಮನುಷ್ಯನನ್ನು ಬಿಟ್ಟು ಉಳಿದ ಪ್ರಾಣಿಗಳನ್ನ ತಗೊಂಡಾಗ ಈ ಜಲಚರ ಪ್ರಾಣಿ ಅದು ತನಗೆ ತಾನೇ ಅದು ಸಂತೋಷವಾಗಿ ಅದು ಜೊತೆಯಲ್ಲಿ ವಿಹಾರ ಮಾಡುತ್ತಾ ಇರುತ್ತೆ. ಸೊ ಸಂತೋಷ ಪಡುತ್ತಲಿ ಸಂಚರಿಸುವಂತೆ, ಸಂಚಾರ ಮಾಡ ಒಂದೇ ಕಡೆಯಲ್ಲಿ ಇರೋದಿಲ್ಲ, ಸಂಚಾರ ಮಾಡುತ್ತಾನೇ ಇರುತ್ತದೆ. ಹಾಗೇನೆ ಒಂದು ಜಾಗದಲ್ಲಿ ನಿಲ್ಲಲ್ಲ, ಹೋಗುತ್ತಾನೆ ಇರುತ್ತದೆ. ಆರ್ ಒಂದೊಂದು ಆರ್ ಯು ಕ್ಯಾನ್ ಟೇಕ್ ಡಿಫರೆಂಟ್ ಸ್ಪೀಸೀಸ್ ಅಂಡ್ ಡಿಫರೆಂಟ್ ಸ್ಪೀಸೀಸ್ ಡಿಫರೆಂಟ್ಲಿ. ಹಾಗೇನೆ ಇವರುಗಳು ಹೇಗಿದ್ದಾರೆ ಅಂತ, ಜೀವನ್ ಮುಕ್ತರು ಹೇಗಿದ್ದಾರೆ ಅಂತ, ಜೀವನ್ ಮುಕ್ತರು ಅಂತ ತಕೊಂಡಾಗ ದೇವತೆಗಳನ್ನ ಫಸ್ಟ್ ತಗೊಳ್ತಾರೆ, ಬ್ರಹ್ಮಾದಿ ದೇವತೆಗಳಿಂದ ತಗೊಳ್ತಾರೆ. ನಳಿನ ನಾಭ ಪದ್ಮನಾಭನೊಳ ಅಬ್ಜ, ಅದು ಗೊತ್ತು ನಮ್ಗೆ ಪದ್ಮನಾಭನಲ್ಲಿ. ಪದ್ಮನಾಭ ಅಂಬೋ ಭಗವಂತನ ರೂಪದಲ್ಲಿ, ಪದ್ಮನಾಭ ರೂಪ ಯಾಕೆ ಹೇಳ್ತಾರೆ ನೋಡೋಣ. ಪದ್ಮನಾಭ ಅಂಬೋ ಆ ರೂಪದಲ್ಲಿ ಅಬ್ಜ ಅಂತ ಚತುರ್ಮುಖ ಗೊತ್ತು. ಅಬ್ಜ ಭವ ಅಬ್ಜ ಅಪ್ಪು ಜ ರಮಾದೇವಿ ಅಂತ ತಗೊಳ್ಳೋಣ, ಅವಳಿಗೆ ಸಾಧನೆ ಎಂಬುದು ಇಲ್ಲ, ಬಟ್ ಅಬ್ಜ ನೀರಲ್ಲಿ ಬಂದ ತಾವರೆ, ಅಬ್ಜ ಭವ ಅಬ್ಜ ತಾವರೆಯಿಂದ ಹುಟ್ಟಿದವನು ಚತುರ್ಮುಖ. ಮುಪ್ಪೊಳಲುರಿಗ ಅಂದ್ರೆ ಏನರ್ಥ ಅಂದ್ರೆ ಮೂರು ಪುರಗಳ ತ್ರಿಪುರಾಸುರ. ಆ ಒಂದು ತ್ರಿಪುರಾಸುರರ ಆ ಕಥೆನು ಇವಾಗ ಶಿವರಾತ್ರಿ ಟೈಮ್ ಅದು ಬರುತ್ತೆ. ಅವರಲ್ಲಿ ಬಂದಂತ ಈ ಮೂರು ಜನ ಇರ್ತಾರಲ್ಲ, ಮೂರು ಜನ ತಾರಾಕ್ಷ, ವಿದ್ಯುನ್ಮಾಲಿ, ಕಮಲಾಕ್ಷ ಅಂತ ತಾರಕಾಸುರನ ಇವರು ತ್ರಿಪುರಾಸುರರು ಅಂತ ಪ್ರಸಿದ್ಧವಾದ ತಾರಕಾಸುರನ ಮಕ್ಕಳಾಗಿ ಇರುವಂತ ಈ ಮೂರು ಜನರನ್ನ ತಗೊಳ್ತಾರೆ. ಈ ಮೂರು ಜನರ ಕಥೆನು ನಮ್ಗೆ ಅವರ ಕಥೆ ನೋಡಿದೀವಿ ಅಂತ ಕಾಣುತ್ತೆ ಒಂದ್ಸತಿ. ಮೂರು ಜನರು ಇವ್ರು ಏನು ಮಾಡ್ತಾರಂದ್ರೆ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡೋದು. ಯಾವಾಗ್ಲೂ ಹಾಗೆ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ನಾವು ಸಾಯಬಾರದು ಅಂತ ಪ್ರಾರ್ಥನೆ ಮಾಡಿದಾಗ ದೇವ್ರು ಹೇಳ್ತಾನೆ ಸಾಯದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಹುಟ್ಟಿದವನ ಎಲ್ಲವೂ ಸಾಯಲೇಬೇಕು ಅಂತ ಹೇಳಿ ಬೇರೆಯವರ ಕೇಳು ಅಂತ ಹೇಳುವಾಗ ಬೇರೆಯವರ ಅವರು ಏನು ಕೇಳ್ತಾರೆ ಅಂದ್ರೆ ಈ ತರ ನಮ್ಗೆ ನೀವು ಒಂದು ಪಟ್ಟಣವನ್ನ ಎರಡು ರೀತಿಯಿಂದ ವರಗಳು ಬರುತ್ತೆ. ಒಂದು ಏನ್ ಹೇಳ್ತಾರೆ, ನಮ್ಗೆ ಒಂದು ವಿಶೇಷವಾದ ಪಟ್ಟಣ ಇರಬೇಕು. ಆ ಪಟ್ಟಣ ಮೂರು ಲೋಕದಲ್ಲಿನೂ ಇರಬೇಕು. ಮೂರು ಲೋಕ ಅಂದ್ರೆ ಏನು, ಭೂಲೋಕ, ಅಂತರಿಕ್ಷ, ಸ್ವರ್ಗ. ಸ್ವರ್ಗ ಅಂದ್ರೆ ನಾಟ್ ದ ಮೇನ್ ಸ್ವರ್ಗ ಇಲ್ಲ, ಅಂತರಿಕ್ಷಕ್ಕೆ ಮೇಲೆ ಇರುವಂತ ಜಾಗ ಎಲ್ಲವೂ ಸ್ವರ್ಗಸ್ಥಾನೀಯ ಅಂತ. ಅಲ್ಲಿಂದ ಸಣ್ಣ ಸಣ್ಣ ದೇವತೆಗಳಿಂದ ಎಲ್ಲರ ಸ್ಥಾನಗಳು ಇರುತ್ತೆ ಅಲ್ಲಿ ಇರೋದು, ನಾಟ್ ದ ಮೇನ್ ಇಂದ್ರ ಇರುವಂತ ಆ ಏರಿಯಾಸ್ ಅಲ್ಲ. ಸೊ ಹೀಗೆ ಮೂರು ಸ್ಥಾನಗಳಲ್ಲಿನೂ ಸಂಚಾರ ಮಾಡ್ತಾ ಇರಬೇಕು. ಯಾವುದು, ಒಂದು ಪಟ್ಟಣ, ಒಂದು ನಗರ, ನಾಟ್ ದ ಎಂಟೈರ್ ಲೋಕ ಇಲ್ಲ, ಒಂದು ನಗರ. ನಮ್ಮ ಮೂರು ಜನಕ್ಕೆ ಮೂರು ಪಟ್ಟಣಗಳು ಬೇಕು. ಈ ಮೂರು ಪಟ್ಟಣ ಸಂಚಾರ, ಒಂದು ಪಟ್ಟಣ ಏನಾಗತ್ತೆ ಅಂದ್ರೆ ಭೂಲೋಕದಲ್ಲೇ ಸಂಚಾರ, ಅಂದ್ರೆ ಅದು ಕಣ್ಣಿಗೆ ಕಾಣಿಸುವಂತದ್ದು ಅಲ್ಲ, ಆ ಒಂದು ಭೂಲೋಕದಲ್ಲೇ ಸಂಚಾರ ಮಾಡುತ್ತಾ ಎಲ್ಲ ಸೆಲ್ಫ್ ಕಂಟೈನ್ಡ್ ಎಲ್ಲವೂ ಅದಲ್ಲೇ ಇರಬೇಕು. ಆಮೇಲೆ ಅಂತರಿಕ್ಷ ಲೋಕದಲ್ಲಿ ಸಂಚಾರ ಮಾಡೋದು, ಅದು ಸೆಲ್ಫ್ ಕಂಟೈನ್ಡ್ ಎಲ್ಲವೂ ಇರಬೇಕು. ಆಮೇಲೆ ಸ್ವರ್ಗ ಲೋಕದಲ್ಲಿ ಸಂಚಾರ ಮಾಡುತ್ತಾ ಇರಬೇಕು. ಅದು ಹೇಗೆ ಸಂಚಾರ ಅಂದ್ರೆ ಮನೋಗತ, ಮನಸ್ಸಲ್ಲಿ ಏನು ಏನು ಕಾಮನೆಗಳು ಬರುತ್ತೋ ಎಲ್ಲಾ ಕಾಮನೆಯನ್ನು ಪೂರೈಸುವಂತ ಈ ಲೋಕಗಳು, ಈ ಲೋಕಗಳು ಇರಬೇಕು. ಇಲ್ಲಿ ಯಾರಿಂದಲೂ ಮೇನ್ ವರ ಇದಿಲ್ಲ. ಮೇನ್ ವರ ಈ ಊರು ಬೇಕು ಅಂಬೋದು ಮೇನ್ ವರ ಅಲ್ಲ. ಮೇನ್ ವರ ನಮ್ಗೆ ಸಾವು ಅಂಬೋದು ಯಾರಿಂದಲೂ ಬರಬಾರದು, ಅಂದ್ರೆ ಅದು ಸಾಧ್ಯವೇ ಇಲ್ಲ ಅಂತ ಹೇಳುವಾಗ ಅವಾಗ ಹೇಳ್ತಾರೆ ಸಾವು ಎಲ್ಲಿ ಆಗತ್ತದೆ ಎಕ್ಸೆಪ್ಟ್ ಹೇಳ್ತಾರೆ ಈ ಪಟ್ಟಣಗಳು ಸಂಚಾರ ಮಾಡ್ತಾ ಇರ್ತ, ನಾವು ಮೂರು ಪಟ್ಟಣದಲ್ಲಿ ಇರ್ತೀವಿ, ಈ ಪಟ್ಟಣಗಳು ಯಾವಾಗಲೂ ಎಲ್ಲಿ ಸೃಷ್ಟಿ ಆಗತ್ತೋ ಅಲ್ಲೇ ಅದಕ್ಕೆ ಒಂದು ವಸ್ತುವಿಗೆ ಸಾವು ಅಲ್ಲೇ ಇದೆ. ಸೊ ಅದೇ ಈ ಪಟ್ಟಣಗಳು ಯಾವಾಗ ಹೇಗೆ ಸೃಷ್ಟಿ ಆಯ್ತು ಅಂದ್ರೆ ಎಲ್ಲಾ ಗ್ರಹಗಳು ಚಂದ್ರ ಮುಂತಾದ ಎಲ್ಲಾ ಗ್ರಹಗಳು ಒಂದೇ ಲೈನ್ ಇರಬೇಕಂತ, ಅದು ಏಕೀಭೂತ ಏಕೀಭಾವನೆ ಬರೋದು ಒನ್ಸ್ ಇನ್ ಥೌಸಂಡ್ ಇಯರ್ಸ್ ಏನೋ ಬರಬೇಕು. ಹಾಗೆ ಬಂದಾಗ ಈ ಮೂರು ಪಟ್ಟಣ ದ ಆಕ್ಸಿಸ್ ಎಲ್ಲವೂ ಒಂದೇ ಸ್ಟ್ರೈಟ್ ಲೈನ್ ಇರಬೇಕು. ಆ ಸ್ಟ್ರೈಟ್ ಲೈನ್ ಗ್ರಹಗಳು ಎಲ್ಲ ಆಕ್ಸಿಸ್ ಎಲ್ಲವೂ ಹಾಗೆ ಇರಬೇಕು. ಆವಾಗ ಒಂದೇ ಬಾಣ, ಈ ಬಾಣ ಯಾರು ಪ್ರಯೋಗ ಮಾಡಬೇಕು ಅಂದ್ರೆ ದೇವತೆಗಳಿಗೆ ದೇವನಾಗಿರುವನೇ ಬಾಣವನ್ನ ಪ್ರಯೋಗ ಮಾಡಬೇಕು. ಅವ್ರಿಗೆ ದೇವದೇವ ಅಂಬೋ ಅರ್ಥದಿಂದ ರುದ್ರನ್ನೇ ಅವರು ತಗೊಳ್ತಾರೆ. ದೇವದೇವ ಅಂಬೋ ಆ ಕಾನ್ಸೆಪ್ಟ್ ಸರ್ವೋತ್ತಮ ವಿಷ್ಣು ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ. ದೇವದೇವ ಅವನನ್ನ ಆಗ್ಬೇಕು ಅವನಿಗೆ ಅವ. ಸೊ ಹಾಗೇನೆ ನಮ್ಗೆ ಬರಬೇಕು ಅಂತ ಈ ಒಂದು ಕೊಟ್ಟು ಯಾರ ಮೂಲಕ ಸಾವು ಬರಬಾರದು ಅಂತ ಒಂದು ದೊಡ್ಡ ಲಿಸ್ಟ್. ಶಾಪದಿಂದ ಬರಬಾರ್ದು, ಬ್ರಹ್ಮನಿಂದಲೂ ಬರಬಾರದು, ಅದು ಬರಬಾರ್ದು, ದೇವತೆಗಳಿಂದ ಬರಬಾರ್ದು, ಅಭಿಚಾರ ಕೃತ್ಯ ಮುಂತಾದದ್ದು ಮತ್ತು ಎಲ್ಲ ಜಂತುಗಳು ಇದು ಮೂಲಕ ಯಾವುದು ಬರಬಾರ್ದು ಅಂತ ಅವನು ಕೇಳಿದ್ದಾಗ ಕೇಳಿ ಅದಕ್ಕೆ ಫಾಲೋ ಅಪ್ ವರ ಅವನು ಮಗ ತಗೊಳ್ತಾನೆ. ಫಾಲೋ ಅಪ್ ವರ ಬಂದು ಇವನ ಮಗ ಒಬ್ಬ ಇರ್ತಾನೆ, ಅವನಿಗೆ ಅವನಿಗೆ ಏನದು ಈ ತಾರಾಕ್ಷನ ಮಗನ್ ತಾರಾಕ್ಷನ ಮಗ ಅಂತ ಕಂಡಿದ್ದ. ತಾರಾಕ್ಷನ ಮಗ ಒಬ್ಬ ಇರ್ತಾನೆ, ಅವನು ಒಂದು ಪ್ರತ್ಯೇಕವಾಗಿ ಒಂದು ವರವನ್ನ ಕೇಳ್ತಾನೆ, ತಪಸ್ಸು ಮಾಡಿ ಒಂದು ವರವನ್ನ ಕೇಳ್ತಾನೆ. ಅದು ಯಾವ್ದು ಅಂದ್ರೆ ನಮ್ಮ ಊರ್ಲಿ ಒಂದು ಆ ಒಂದು ಸರೋವರ ತರ ಒಂದು ಸರೋವರ ಇರಬೇಕು. ಆ ಸರೋವರ ಹಾಗೆ ಅಂದ್ರೆ ಆ ಸರೋವರ ಬಂದು ಮೃತ ಸಂಜೀವಿನಿ ಅಂದ್ರೆ ಯಾರು ನಮ್ ಯಾರನ್ನ ಸತ್ತೋದರ ಅವರನ್ನ ಆ ಒಂದು ಸರೋವರದಲ್ಲಿ ಹಾಕಿದ್ರೆ ಅವ್ರು ತಿರುಗಾ ನಾವು ಮೃತ ಸಂಜೀವಿನಿ ಸತ್ತವರನ್ನ ಬದುಕುವಂತ ಸಂಜೀವಿನಿ ಆ ನೀರಲ್ಲಿ ಆ ಅಮೃತ ತುಲ್ಯವಾದ ನೀರಿಂದ ಕೂಡಿದಿರುವಂತ ಇದು ಬೇಕು ಅಂತ ಅದನ್ನು ಕೇಳ್ತಾರೆ. ಮತ್ತು ಇವ್ರಿಗೆ ಸಾವು ಅಂಬೋದು ಇವ್ರಿಗೆ ಹೇಗೆ ಅಂದ್ರೆ ಓನ್ಲಿ ಒನ್ಸ್ ಅಂದ್ರೆ ಇವರು ಸತ್ತು ತಿರುಗಾ ಇವರು ಬರೋದು ತಿರುಗಾ ಇವರು ಹೀಗೆ ಇಲ್ಲ, ಸಾವನು ಒಲ್ಲಿ ಒನ್ಸೇ ಬರಬೇಕು ಅಂತ ಹೀಗೆಲ್ಲನೂ ಚಮತ್ಕಾರವಾಗಿ ಈ ವರಗಳನ್ನೆಲ್ಲ ಕೇಳ್ತಾರೆ. ಕೇಳಿದಾಗ ಎಲ್ಲವೂ ಸರಿ ಅಂತ ಚತುರ್ಮುಖ ಹೇಳ್ತಾನೆ. ಇದು ಹೇಳಿದ ಮೇಲೆ ಅವರು ಈ ಮಯಾಸುರನಿಂದ ಈ ಪಟ್ಟಣವನ್ನ ಇದೆ ಹೇಳಿದಂತೆ ಒಂದು ಭೂಮಿಯಲ್ಲಿ ಒಂದು ಅಂತರಿಕ್ಷ ಒಂದು ಸ್ವರ್ಗ ಹೀಗೆ ಈ ಪಟ್ಟಣಗಳ ನಿರ್ಮಾಣ ಎಲ್ಲ ಮಾಡಿ ಸೆಲ್ಫ್ ಕಂಟೈನ್ಡ್ ಆಗಿ ಎಲ್ಲ ಮಾಡ್ತಾರ. ಮಾಡೋವಾಗ ಮಯಾಸುರ ಒಂದು ಮಾತು ಮತ್ತೆ ಹೇಳ್ತಾನೆ, ಇವ್ರುಗಳು ನೋಡಿದ್ರೆ ಇವ್ರುಗಳು ಏನ್ ಮಾಡ್ತಾರಂದ್ರೆ ಸ್ವಲ್ಪ ಧಾರ್ಮಿಕವಾಗಿ ಟು ಸ್ಟಾರ್ಟ್ ವಿತ್ ಎಲ್ಲವೂ ಧಾರ್ಮಿಕತನದಿಂದಲೇ ಇರ್ತಾರೆ ಇವರು ದಾನವರು. ಧರ್ಮ ಯಾಕೆಂದ್ರೆ ಅಲ್ಲಿ ಬ್ರಾಹ್ಮಣರು ಇರ್ತಾರೆ ಎಲ್ರು ಇರ್ತಾರೆ ಆ ಪಟ್ಟಣದಲ್ಲಿ ಒಂದು, ಯಾಕೆಂದ್ರೆ ರುದ್ರರ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾನೆ ಮಯಾಸುರ. ಮಾಡಿ ಅವ್ರಿಗೆ ಉಪದೇಶ ಅವ್ರು ಮಯಾಸುರನ ಮಾತು ಇವ್ರು ಎಲ್ರು ಯಾಕೆ ಕೇಳ್ತಾರಂದ್ರೆ ಮಯಾಸುರ ಹಸ್ ಡನ್ ಎವ್ರಿಥಿಂಗ್ ಆಸ್ಕ್ ಫಾರ್ ಎಲ್ಲ ಭೋಗ ಎವ್ರಿ ಸೊ ಕಂಪ್ಲೀಟ್ ಎಲ್ಲವೂ ಮಾಡಿಕೊಟ್ಟಿದ್ದಾನೆ. ಅದಕ್ಕೆ ಒಂದೊಂದು ಪಟ್ಟಣದಲ್ಲಿ ಒಂದು ಭೂಲೋಕದಲ್ಲಿ ಸುತ್ತುವ ಈ ಪಟ್ಟಣಕ್ಕೆ ಯಾವ ಒಂದು ತೊಂದರೆನೂ ಆಗೋದಿಲ್ಲ. ಇಟ್ ಈಸ್ ದೇರ್ ಇನ್ ಭೂಲೋಕ ಅಂಡ್ ಇಟ್ ಕೀಪ್ ಸರ್ಕ್ಲಿಂಗ್ ಬಟ್ ಇಟ್ ಡಸಂಟ್ ಎನ್ಕೌಂಟರ್ ಎನಿ ಹಾರ್ಡ್ಶಿಪ್. ಹಾಗೆ ಒಂದು ವಿಚಿತ್ರ ಪಟ್ಟಣ ಮಾಡಿಕೊಟ್ಟಿರ್ತಾವನ್. ಸೊ ಹೀಗೆ ಅವ್ರು ಮಾಡಿಕೊಟ್ಟಂತ ಅವ್ನ್ ಮಾತು ಕೇಳ್ತಾರೆ. ಅವ್ರು ಹೇಳ್ತಾರೆ ನೋಡಪ್ಪ ನೀವು ನಮ್ಗೆ ರುದ್ರದೇವರೇ ನಮ್ಗೆ ರುದ್ರದೇವ್ ಯಾಕೆಂದ್ರೆ ಇದು ಯಾಕೆ ಇದು ರುದ್ರದೇವರನ್ನ ತರ್ತಾರಂದ್ರೆ ಮನಸ್ಸಿಗೆ ಬಂದ ಕಲ್ಪನೆ ಏನೇನು ಮಾನಸಿಕ ಕಲ್ಪನೆಗಳು ಇದೆಯೋ
ಅದಕ್ಕೆ ತಕ್ಕಂತೆ ಆ ಪಟ್ಟಣ ಇರತ್ತೆ. ಮನಸ್ಸಿಗೆ ನಿಯಾಮಕ ರುದ್ರದೇವರೇ ಇದ್ದಾನೆ. ಸೊ ಆ ರುದ್ರದೇವ ಮತ್ತು ರುದ್ರದೇವರು ಈಗ ವೈರಾಗ್ಯ ಮೂರ್ತಿ ಆಗಿದ್ದಾನೆ. ಸೊ ರುದ್ರದೇವರನ್ನ ಅಂದು ಒಂದು ಇನ್ನೊಂದು ಮಯಾಸುರನು ಪ್ರಾರ್ಥನೆ ಮಾಡ್ತಾನೆ. ಈ ತರ ಪಟ್ಟಣ ಬರ್ಲಕ್ಕೆ ಬ್ರಹ್ಮನಿಂದ ಆ ಸಾಮರ್ಥ್ಯವನ್ನ, ಬ್ರಹ್ಮ ಅವನಲ್ಲಿ ಇದ್ದು ಸಾಮರ್ಥ್ಯ ಬಿಕಾಸ್ ಬ್ರಹ್ಮ ಇಸ್ ಜಗತ್ 14 ಲೋಕಗಳನ್ನು ನಿರ್ಮಾಣ ಮಾಡಿದ್ದವನು. ಸೊ ಈ ಬ್ರಹ್ಮನೇ ಅವನಲ್ಲಿ ಇದ್ದು ಆ ಪ್ರಾರ್ಥನೆಗೆ ಒಲಿದು ಮಾಡಿಸ್ತಾನೆ. ಅದು ಒಂದು. ಇನ್ನೊಂದು ಆ ಸಾಮರ್ಥ್ಯ ಕೊಡೋದೊಂದು, ಇನ್ನೊಂದು ಅವನ ಮನಸ್ಸಿಗೆ ಕಲ್ಪನೆ ಬರುತ್ತೆ ನೋಡಿ. ಒಂದೊಂದು ಹೀಗಿರಬೇಕು, ಇದು ಹೀಗೆ ಇರಬೇಕು ಅಂತ ದ ಡಿಸೈನಿಂಗ್ ಪಾರ್ಟ್, ದ ಡಿಸೈನ್ ಪಾರ್ಟ್ ಕಲ್ಪನೆ ಬರೋದು, ಮನಸ್ಸಿನಿಂದ ಕಲ್ಪಿತವಾದದ್ದು ಎಲ್ಲವಕ್ಕೇನೋ ರುದ್ರದೇವರು ಬರ್ತಾನೆ. ಸೊ ಆ ರುದ್ರದೇವರಿಗೆ ಒಂದು ದೇವಸ್ಥಾನ ಮಾಡಿ ಅಲ್ಲಿ ಪೂಜೆ ಇದೆಲ್ಲ ವ್ಯವಸ್ಥೆ ಎಲ್ಲವೂ ಮಾಡ್ತಾನೆ. ಸ್ವಲ್ಪ ಕಾಲ ಹೀಗೆ ಇರ್ತಾರೆ. ಸೊ ಆಮೇಲೆ ಸ್ವಲ್ಪ 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 ಅಹಂಕಾರ ಎಲ್ಲವೂ ಇವರಿಗೆ ಬರುತ್ತೆ. ಅದು ಬರಲಕ್ಕೆ ಏನ್ ಕಾರಣ ಅಂದ್ರೆ ಅಲ್ಲಿ ಮೂಲತಃ ಈ ಅಲಕ್ಷ್ಮಿ ಪ್ರವೇಶ ಮಾಡ್ತಾರೆ. ಯಾಕೆಂದ್ರೆ ಯಾವಾಗ ಆಚಾರವನ್ನ ಬಿಡ್ತಾರೋ, ಆಚಾರ ಅನುಷ್ಠಾನಗಳನ್ನೆಲ್ಲ ಬಿಡ್ತಾರೋ, ಮೆಲ್ಲ 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 ಅಲಕ್ಷ್ಮಿ ಬರ್ತಾಳೆ ಅಲ್ಲಿ. ಅಲಕ್ಷ್ಮಿ ಬಂದ ತಕ್ಷಣ ಎಲ್ಲರನ್ನು ನಾಶ ಮಾಡೋದು, ಅದು ಮಾಡೋದು, ಇದು ಮಾಡೋದು ಎಲ್ಲರೂ ಮಾಡ್ತಾರೆ. ಇಂದ್ರದೇವರು ಬರ್ತಾರೆ, ಇಂದ್ರದೇವರು ಇವರನ್ನೆಲ್ಲ ಸಂಹಾರ ಮಾಡ್ಬೇಕು ಅಂತ ಬರ್ತಾರೆ. ಬಟ್ ಇಂದ್ರದೇವರು ಇವ್ರಿಗೆ ವರ ಇರುತ್ತೆ. ಸೊ ಇಂದ್ರದೇವರು ಇಸ್ ಅನೇಬಲ್ ಟು ಪಿಯರ್ಸ್ ಇನ್ ಟು ದ ಟೌನ್, ಎನಿ ಆಫ್ ದಿ ತ್ರೀ ಟೌನ್ಸ್, ಏನು ಮಾಡ್ಲಕ್ಕೆ ಆಗೋದಿಲ್ಲ. ಯಾಕಂದ್ರೆ ವರ ಇದೆ, ದೇವದೇವನೇ ಮಾಡ್ಬೇಕು. ದೇವದೇವ ಅಂದ್ರೆ ನಾರಾಯಣ ಬರ್ತಾನ ಅಂದ್ರೆ ಇಲ್ಲ, ಅವನು ದೇವದೇವ ಅಂತ ಕೇಳಿದ್ದ ಮನಸ್ಸಿನ ರುದ್ರದೇವರೇ ಇದ್ರು. ರುದ್ರದೇವರೇ ಬರಬೇಕಾಯ್ತು. ಸೊ ರುದ್ರನನ್ನ ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ಭಗವಂತನ ಅನುಗ್ರಹದಿಂದ ಅವರು ಇದು ಮಾಡ್ತಾರೆ. ಅನೇಕ ಎಲ್ಲ ದೇವತೆಗಳ ಸಹಾಯವನ್ನ ತಕ್ಕೊಂಡು ಅವರು ಕೊನೆಯಲ್ಲಿ ಅದು ಮಾಡೋದು ಹಾಗೆಂದ್ರೆ ಆ ಎಲ್ಲ ಒಟ್ಟಿಗೆ ಬರೋವಾಗ ಎಲ್ಲ ಒಂದು 1000 ಇಯರ್ಸ್ಗೆ ಒಂದು ಬರೋವಾಗ ಅಲ್ಲಿ ಬರೋ ಇದಕ್ಕೆ ಬಾಣ ಹಾಕುವಾಗ ಈ ವಿಷ್ಣುವನ್ನೇ ಬಾಣವಾಗ ಮಾಡಿಕೊಂಡು ಅದನ್ನ ಮಾಡಿ ಆ ಮೂರು ಪುರಗಳನ್ನು ಇದು ಮೂಲತಃ ಮಾಡೋದು ಚತುರ್ಮುಖ, ಐ ಮೀನ್ ವಿಷ್ಣು ಮಾಡ್ತಾನೆ. ಆಮೇಲೆ ಚತುರ್ಮುಖ ಬ್ರಹ್ಮ ವಾಯುದೇವರು ಹೋಗಿ ಅಲ್ಲಿ ಆಕಳ ರೂಪದಿಂದ ಹೋಗಿ ಅಲ್ಲಿ ಇರುವಂತ ಮೃತ ಸಂಜೀವಿನಿ ಅದೆಲ್ಲ ಪಾನ ಮಾಡೋದು. ಆಮೇಲೆ ವಾಯುದೇವರೇ ಆ ಒಂದು ಧಾರಕರ ಆಗಿದ್ದು ಆ ರಥ ಭೂಮಿಯನ್ನೇ ರಥ ಮಾಡ್ಕೊಳ್ತಾನೆ, ಮಂದರ ಪರ್ವತವನ್ನೇ ಬಿಲ್ಲಾಗೆ ಮಾಡ್ಕೊಳ್ತಾನೆ. ಆಮೇಲೆ ಆ ಒಂದು ಬಾಣ ಬಂದು ಅಲ್ಲಿ ವಿಷ್ಣುವೇ ಆಗ್ತಾನೆ. ಆ ಬಾಣಕ್ಕೆ ಅಭಿಮಾನಿಯಾಗಿ ಅಲ್ಲಿ ದುರ್ಗಾದೇವಿ, ಅದು ಫಿಸಿಕಲ್ ಆಗಿ ಬೇಕಲ್ಲ, ಫಿಸಿಕಲ್ ಆಗಿ ದುರ್ಗಾದೇವಿ ಅದರೊಳಗೆ ವಾಯುದೇವರು ಇದ್ದು ಅಲ್ಲಿ ತನ್ನ ಶಕ್ತಿಯನ್ನ ಇಟ್ಟು ಮಾಡ್ತಾನೆ. ಇವರೇ ಮಾಡಿದ್ದಾರೆ, ತೋರಿಕೊಳ್ಳದೆ ಅಂತ ಬಂದಿದ್ದಲ್ಲ, ಹಾಗೇನೆ ಇವರೆಲ್ಲರೂ ಮಾಡ್ತಾರೆ. ಬಟ್ ಕೀರ್ತಿ ಪ್ರಸಿದ್ಧಿ ಇವರಿಗೆ ಬರುತ್ತೆ, ಅದನ್ನ ಇಲ್ಲಿ ನೆನಪು ಮಾಡಿಕೊಳ್ತಾರೆ. ಯಾಕೆಂದ್ರೆ ಹಿಂದಿನ ಪದ್ಯಗಳಲ್ಲಿ ನಮ್ಗೆ ಬಂದಿದ್ದಲ್ಲ ತೋರಿಕೊಳ್ಳದೆ ಅಂತೆಲ್ಲ ಬಂದಿದ್ದಲ್ಲ, ಅದಕ್ಕೆ ಹೇಳ್ತಾರೆ ತೋರಿಕೊಳ್ಳದೆ ಇವರು ಎಲ್ಲವೂ ಮಾಡಿಸಿದ್ದಾರೆ. ಸೊ ಇಲ್ಲಿ ಅವರಿಗೆ ಆ ಒಂದು ಕೀರ್ತಿ ಬರುತ್ತೆ. ಅದಕ್ಕೆ ಹೇಳ್ತಾರೆ ಸಂಜೆ ನಳಿನ ನಾಭನೊಳ ಅಬ್ಜಭವ ಮುಪ್ಪೊಳಲುರಿಗ ಸೊ ಮೂರು ಪುರವನ್ನ ಆ ಉರಿಗ ಆ ಅದನ್ನ ಸುಟ್ಟವರು ಮುಪ್ಪೊಳಲುರಿಗ ಅಂತ ಹೇಳ್ತಾರೆ ಅವರನ್ನ. ಆಮೇಲೆ ಮೈಗಣ್ಣ ಅಂತ ಅವರವರ ಒಂದೊಂದು ಕ್ವಾಲಿಟೀಸ್ ಅನ್ನ ಇದು ಒಂದು ನೋಡಿ. ಒಂದು ದೇವತೆಗಳನ್ನ ನಾವು ಹೇಳುವಾಗ ಅದು ಯಾವಾಗ್ಲೂ ನಾವು ದೇವತೆಗಳನ್ನ ಹೊಗಳುವಾಗ ಅವರಲ್ಲಿ ಇರುವಂತ ದುರ್ಬಲವನ್ನ ನಾವು ತೋರಿಸೋದೇ ಇಲ್ಲ. ಅಂದ್ರೆ ಇಲ್ಲಿ ಏನಂದ್ರೆ ಮೈಗಣ್ಣ ಅಂದ್ರೆ ಮೈ ಪೂರ ತನ್ನ ದೇಹ ಪೂರ ಕಣ್ಣು ಅವನಿಗೆ ಅಂದ್ರೆ ಅಹಲ್ಯ ಇನ್ಸಿಡೆಂಟ್ ಬಂದಾಗ ಅವ್ರಿಗೆ ಕತೆ ಹಾಗಿದೆ. ಅಹಲ್ಯ ಇನ್ಸಿಡೆಂಟ್ ಬಂದಾಗ ಗೌತಮರು ಶಾಪ ಕೊಟ್ರು ಅಂತ ಬರುತ್ತೆ. ಶಾಪ ಕೊಟ್ಟು ಅಂದ್ರೆ ಒಂದು ಋಷಿ ಕೊಟ್ಟ ಶಾಪಕ್ಕೆ ಇಂದ್ರನಿಗೆ ಆಯಿತು ಅಂತ. ಇಂದ್ರನಿಗೆ ಒಂದು ಕೂದಲು ಅಲ್ಲಗಾಡಿ ಇಲ್ಲ ಅವ್ರಿಗೆ. ಆ ಶಾಪ ಅಂಬೋದು ಅದೇ ವರ ಆಯ್ತು. ವರ ಹೇಗಾಯ್ತು ಅಂತ ಅಂದ್ರೆ ಅವ್ರ ಕೆಳಗಿನ ಸ್ಥಾನ ಅವರಲ್ಲಿ ಇದ್ದು ಅದು ಒಂದು ಅವರು ಹೇಳಿದ್ದು ಒಂದು ಅವರಿಗೆ ಅದು ಅವರ ಅಧಿಕ ಪುಣ್ಯ ಹಾನಿ ಆಯ್ತು. ಬಟ್ ಬಂದದ್ದು ಇಂದ್ರನಿಗೆ ಅವನು ಮಾಡಿದ್ದ ಒಳ್ಳೆ ಕೆಲಸಕ್ಕೆ. ಒಳ್ಳೆ ಕೆಲಸ ಅವನೇ ಮನೋನಿಯಾಮಕ ಅಲ್ವಾ, ಅವ್ರಿಗೆ ದೇವರ ಆದೇಶ ಇತ್ತು, ಅವನೇ ಎಲ್ಲ ಮನಸ್ಸಲ್ಲಿನ ನಿಯಾಮಕ ಅವನು, ಅವನು ಮಾಡಿದ ಕೆಲಸ. ಸೊ ಅಲ್ಲಿಂದ ಮೈಗಣ್ಣ ಅಂದ್ರೆ ಅವನಿಗೆ ದೇವರನ್ನ ನೋಡ್ಲಾಗ ಸಹಸ್ರಾಕ್ಷ ನಮಗೆ ಎರಡು ಕಣ್ಣಿದೆ, ಅವನಿಗೆ ಮೈಗೂರ ಕಣ್ಣು. ಕಣ್ಣು ಯಾವುದಕ್ಕೆ ಕೆಟ್ಟದಕ್ಕೆ ಬಳಸಿದ್ರೆ ಅದು ತಪ್ಪು. ದೇವರನ್ನ ನೋಡಕ್ಕೆ ಎಲ್ಲ ಕಡೆನು ದೇವರನ್ನ ಕಣ್ಣಲ್ಲಿ ಹೇಳ್ತೀವಿ ನಾವು, ಕಣ್ಣೊಂದು ಶುಚಿತ್ವ ಅಂತಾನೆ ಹೇಳ್ತೀವಿ. ಕಣ್ಣಲ್ಲಿ ಯು ಡೋಂಟ್ ಹ್ಯಾವ್ ಟು ಕ್ಲೀನ್ ಆಲ್ಸೋ, ಅಷ್ಟು ಒಂದು ಶುಚಿ, ದೇಹದಲ್ಲಿ ಶುಚಿತ್ವ, ದೇಹದಲ್ಲಿ ಕಣ್ಣಲ್ಲಿ ಇರುವಂತಹ ತೇಜಸ್ಸು, ಅದು ಮೂಲಕವಾದ ಒಳಗೆ ಇನ್ನರ್ ಐ, ಒಳಗಿರುವಂತ ಭಗವಂತನನ್ನ, ವಸ್ತುಗಳಲ್ಲಿ ಇರುವಂತ ಭಗವಂತನ ನೋಡಕ್ಕಾಯಿತು. ಅದಕ್ಕೆ ಅದು ಅವರನ್ನ ಸ್ತುತಿ ಆಗತ್ತೆ, ಇಂದ್ರನ ಸ್ತುತಿ ಆಗತ್ತೆ ಹೊರತು ಅದು ನಿಂದ ಆಗೋದಿಲ್ಲ. ನಮ್ಮ ಮನಸ್ಸಲ್ಲಿ ಅದು ನಿಂದಾ ಭಾವ ಇರತ್ತೋ ಅದು ತಪ್ಪು. ಸೊ ಮೈಗಣ್ಣ ಮೊದಲಾದ ಎಂದ ಅವರು, ಮೊದಲಾದ ಇಂದ್ರ ಅಂತ, ಇಂದ್ರ ಮಾತ್ರ ಇಲ್ಲ ಅನೇಕ ಮೊದಲಾದ ಹಲವು ಜೀವ, ಮೊದಲಾದಂತ ದೇವತೆಗಳು ಅಂತ ಮಾತ್ರ ಇಲ್ಲ, ಮೊದಲಾದ ದೇವತೆಗಳು ಕಮ ಹಲವು ಜೀವರು. ಹಲವು ಜೀವರು ಅಂದ್ರೆ ಇವಾಗ ಹೇಳಿದಂತೆ ಯಾರು ಯಾರಿಗೆ ಈ ಒಂದು ಮುಕ್ತಿ ಅಂದ್ರೆ ಜೀವನ್ ಮುಕ್ತರು, ಅವ್ರಿಗೆ ಲಿಂಗ ದೇಹ ಅಂಬೋದು ಇದ್ದೇ ಇರತ್ತೆ, ಲಿಂಗ ದೇಹ ಹೋಗೋದಿಲ್ಲ, ಸಾಧನೆ ಪೂರ್ತಿಯೂ ಆಗೋದಿಲ್ಲ, ಸಾಧನೆ ಪಕ್ವವೂ ಆಗೋದಿಲ್ಲ. ಅಂದ್ರೆ ಸಾಧನೆ ಅಂದ್ರೆ ಅಪರೋಕ್ಷಕ್ಕೆ ಬೇಕಾದ ಸಾಧನೆ ಆಗಿದೆ, ಆಮೇಲೆ ದೇವತೆಗಳ ಕೇಸಲ್ಲಿ ಅವರು ಪದವಿಗೆ ತಕ್ಕಂತೆ ಸಾಧನೆಗಳಾಗಿದೆ, ಇನ್ನ ಮುಂದೆ ಮೋಕ್ಷದಲ್ಲಿ ಆನಂದಕ್ಕೆ ಮಾಡಬೇಕಾದ ಈ ಸಾಧನೆ ಇದನ್ನು ಇನ್ನೂ ಇರತ್ತೆ ಅವರಿಗೆ, ಅನ್ವಾಂಟೆಡ್ ಪ್ರಾರಬ್ಧವೂ ಅವರಿಗೆ ಹೋಗಬೇಕು. ಸೊ ಈ ಒಂದು ಜೀವ ಇವರು, ಸೊ ಅನೇಕ ಜೀವಗಣ ಮೊದಲಾದ ಹಲವು ಜೀವರ ಗಣವು ವರ್ತಿಸುತ್ತಿದವು ನಿತ್ಯದಲ್ಲಿ. ಸೊ ಎಲ್ಲವೂ ವರ್ತಿಸುತ್ತಿಹವು, ಎಲ್ಲವೂ ಅಲ್ಲಿ ಸಂಚಾರ ಮಾಡುತ್ತಾನೆ ಇರ್ತಾರೆ. ಅಂದ್ರೆ ಸಂಚಾರ ಇಲ್ಲಿ ಮಾಡೋದು ಎಲ್ಲಿದ್ರೆ ಅವರವರಿಗೆ ತಕ್ಕಂತೆ ಅವರವರ ಸ್ಥಾನ. ಭೂಮಿ ಅಂತಾನೆ ತಗೊಳ್ಳೋಣ ನಾವು, ಭೂಮಿಯಲ್ಲಿ ಈ ಒಂದು ಜೀವನ್ಮುಕ್ತರು ಆಯರುವಂತಹದವರೆಲ್ಲ ಬಂದಿದಾರಲ್ಲ, ಇವರೆಲ್ಲ ಇರೋವಾಗ ಅವ್ರಿಗೆ ಹೇಗಿರತ್ತ ಅಂದ್ರೆ ಜಲದಿಯೊಳು ಹೇಗಿರ್ತಾರೆ ಅಂದ್ರೆ ಫಿಶ್ ಇನ್ ವಾಟರ್ ಅಂತ ಹೇಳ್ತೀವಿಲ್ಲ, ಹಾಗೆ ವಿತೌಟ್ ಎನಿ ಹಿಂಡ್ರೆನ್ಸ್ ಅದು ಓಡಾಡೋದಕ್ಕೆ ಅಲ್ಲಿ ಏನು ಹಿಂಡ್ರೆನ್ಸೇ ಇಲ್ಲ ಅದಕ್ಕೆ, ಹಾಗೆ ಇರತ್ತ. ಸೊ ಹಾಗೇನೆ ಇಲ್ಲಿ ಅಪರೋಕ್ಷ ಜ್ಞಾನಿಗಳು ಈ ಸಂಸಾರದಲ್ಲಿ ಇದ್ರನು ಅವರಿಗೆ ದೇವ್ ಆ ಒಂದು ಅವರು ಹೋಗುವಂತದ್ದು ಸಂತೋಷದಲ್ಲಿ ಸ್ವಸ್ಥ ಸ್ಥಳಗಳಲ್ಲಿ ಸಂತೋಷ ಪಡುತ್ತಲೆ ಸಂತೋಷವಾಗೇ ಅವರು ಇರ್ತಾರಂತ. ಅಂದ್ರೆ ಸಂತೋಷವಾಗಿದ್ರೆ 99.99 ಅವರಿಗೆ ಅಧಿಕಾರ ಅನುಸಾರದಲ್ಲಿ 99.99999% ಇರ್ತಾರೆ. ಕೆಲವೊಮ್ಮೆ ಅವರಿಗೇನೂ ಒಂದು ನರಹರಿ ತೀರ್ಥರು ಹೇಳ್ತಾರೆ ಅವರಿಗೇನೂ ಚೂರು ಅಭಿಮಾನ ಚೂರು ಇರುತ್ತೆ, ಆ ಅಭಿಮಾನ ಚೂರಿದ್ದ ಕಾರಣದಿಂದ ಚೂರು ಅಂದ್ರೆ ನಮ್ ಥರ ಅಲ್ಲ, ಎಲ್ಲವೇ ಅಲ್ಲ, ನಮ್ಗೇನು ಅವ್ರಿಗೇನು ಇನ್ನೋ ಕಂಪ್ಯಾರಿಸನ್, ಬಟ್ ಸ್ಟಿಲ್ ಇತ್ತೆ ಸ್ವಲ್ಪ ಫೀಲಿಂಗ್ಸು ಅದು ಸಮಟೈಮ್ಸ್ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಬೇಕಾದ್ರೆ ತಕೊಬಹುದು ಅವ್ರಿಗೆ ಬರತ್ತೆ ಅವ್ರಿಗೆ. ಸೊ ಬಟ್ ಪ್ರಾಯ ಎಲ್ಲ ಮೋಸ್ಟ್ಲಿ ಸಂತೋಷದಿಂದಲೇ ಇರ್ತಾರೆ ಸಂತೋಷ, ಯಾಕೆ ಅಂದ್ರೆ ಅಲ್ಲಿ ನದಿ ಆ ನೀರಲ್ಲಿ ತಾವು ಇರ್ತಾರ, ನೀರು ಎಂಬುದು ಭಗವಂತ ಆ ಸಮುದ್ರದಲ್ಲಿ ಆ ಜಲಾಶಯ ಎಂಬುದು ಕಣ್ಣಿಗೆ ಕಾಣಿಸೋದಿಲ್ಲ, ಜಲಾಶಯ ನೀರು ಕಾಣಿಸುತ್ತೆ ನಮ್ಗೆ. ಸೊ ಅಲ್ಲಿ ಭಗವಂತನಲ್ಲಿ ಯಾಕೆ ಹೇಳಿದ್ದಾರೆ ತನ್ನೊಳಗೆಷ್ಟು ಸಲಹುನು ಅಂತ ಹೇಳಿದಾರಲ್ಲ, ಇವ್ರುಗಳಿಗೆ ಭಗವಂತನ ಒಳಗೆ ತಾವು, ನಮ್ಗೆ ನಾವು ಭಗವಂತನ ಒಳಗೆ ಇದ್ದೀವಿ, ಎಲ್ಲರೂ ಭಗವಂತನ ಒಳಗೆ ಇದ್ದೀವಿ, ಬಟ್ ನಮ್ಗೆ ಆ ಪ್ರಜ್ಞೆ ಯಾವತ್ತೂ ಇರೋದಿಲ್ಲ. ಅವೇರ್ ಆಸ್ ಅ ಡಿಫರೆನ್ಸ್ ಹಿಯರ್ ಇಸ್ ಅವ್ರಿಗೆ ಯಾವತ್ತೂ ದೇವರ ಒಳಗೆ ನಾವು ಇದ್ದೀವಿ, ದೇವರು ನಮ್ಮನ್ನ ರಕ್ಷಣೆ ಮಾಡ್ತಾನೆ, ದೇವರು ಈ ಕಾರ್ಯಕ್ಕಾಗಿ ನನ್ಗೆ ಬಳಸ್ತಾ ಇದ್ದಾರೆ ಈ ಕಾರ್ಯವನ್ನ. ಸೊ ಅದಕ್ಕೆ ಅವ್ರಿಗೆ ಏನು ಅಂದ್ರೆ ತತ್ವ ಸ್ಥಳಗಳಲ್ಲಿ ಅಂತಾರೆ, ತತ್ವ ಸ್ಥಳಗಳಲ್ಲಿ ಅಂದ್ರೆ ಈ ತತ್ವಾಭಿಮಾನಿ ದೇವತೆಗಳನ್ನ ತಗೊಂಡಾಗ ನಾವು ನೋಡ್ತೀವಿ ಮಹಾಭಾರತ ಮುಂತಾದದ್ದು ನೋಡಿದಾಗ ಅಲ್ಲಿ ಬರುತ್ತೆ. ಸೊ ಯಾರನ್ನ ಜರಾಸಂಧನನ್ನ ಯಾರು ಕೊಲ್ಲಬೇಕು, ಇವರನ್ನ ಯಾರು ಕೊಲ್ಲಬೇಕು ಅಂತ ಆ ನಿಯಮಗಳು ಇರುತ್ತೆ. ಯಾರಿಂದ ಯಾವ ಕಾರ್ಯ ಅಂದ್ರೆ ಈ ಒಂದು ಕೊಲ್ಲುವ ಕಾರ್ಯಗಳು ಸಂಹಾರ ಕಾರ್ಯಗಳಿಗೆ ವಿಶೇಷವಾದ ಪ್ರತ್ಯೇಕವಾದ ದೇವತೆಗಳಿಗೆ ಅಧಿಕಾರ ದೇವರು ಕೊಟ್ಟಿರ್ತಾರೆ. ಯಾರಿಗೆ ಯಾವ ಅಧಿಕಾರ ಇದೆಯೋ ಅವರು ಆ ಕಾರ್ಯವನ್ನ ಮಾಡಿದ್ದಾಗ ದೇವರ ಪೂಜೆ ಆಗತ್ತೆ. ಅವರ ಕಾರ್ಯವನ್ನ ಅವ್ರ ಮೇಲೆ ಇರೋರು ಮಾಡಲ್ಲ, ಅವ್ರಿಗೆ ಕೆಳಗೆ ಇರೋರು ಮಾಡಲ್ಲ. ಆ ಒಂದು ರುದ್ರದೇವರು ಮಾಡಬೇಕು ಅಂತ ಅಫ್ಕೋರ್ಸ್ ವಾಯುದೇವರವ್ರ ಒಳಗೆ ಇದ್ದು ಮಾಡಿಸ್ತಾರೆ, ಬಟ್ ರುದ್ರದೇವರ ಮೂಲಕವಾಗಿ ಯಾವ ಕಾರ್ಯ ಆಗಬೇಕು ಅದ ಅಲ್ಲೇ ಆಗತ್ತೆ. ಇವ್ರ ಮೂಲಕವಾಗಿ ಏನ್ ಅದ್ ನೋಡ್ತೀವಿ ನಾವು, ವಾಯುದೇವರಿಗೆ ಭೀಮಸೇನರಾಗಿ ಬಂದಾಗ ಎಲ್ಲರನ್ನು ಒಂದು ನಿಮಿಷದಲ್ಲಿ ಕೊಂದಾಗ, ಯಾಕಂದ್ರೆ ವಾಯುದೇವರಿಗೆ ಮಾತ್ರ ಮೂಲ ರೂಪ ಅವತಾರ ರೂಪದಲ್ಲಿ ಭೇದ ಇಲ್ಲ, ಆ ಸ್ಟ್ರೆಂಗ್ತ್ ಅನ್ನ ತಕೊಂಡು ಎಲ್ಲರನ್ನು ನಿರ್ಮೂಲನೆ ಮಾಡಬಹುದು. ಇಲ್ಲ ಮಾಡಿಲ್ಲ, ಕೆಲವೊಮ್ಮೆ ಅರ್ಜುನನ ಮೂಲಕವಾಗಿ ಎಲ್ಲೆಲ್ಲಿ ಆಗ್ಬೇಕು ಅರ್ಜುನನ ಮೂಲಕವಾಗಿ ಮಾಡಿಸೋದು. ಸೊ ತಮ್ಮ ಒಂದು ಇತಿಮಿತಿಗಳನ್ನ ತಿಳ್ಕೊಂಡು ಅವ್ರು ಮಾಡ್ತಾರೆ. ಅದಕ್ಕೆ ಸತ್ತ ಸ್ಥಳಗಳಲ್ಲಿ ಅವರವರ ರೋಲ್ ದೇನೋ ಈ ದೇವತೆಗಳು, ಈ ದೇವತೆಗಳಿಗೆ ತಾವು ಯಾರು ಅಂತ ಗೊತ್ತು, ತಮಗೆ ಯಾವ ಕರ್ತವ್ಯ ಇದೆ ಅಂಬುದು ಗೊತ್ತು. ಅದು ಪ್ರಕಾರ ಅವತಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಅವರ ಪ್ರಾರಂಭ ಸ್ವಲ್ಪ ಸೇರ್ಕೊಂಡು ಆಗ್ಬಹುದು, ಬಟ್ ದೇ ಗೆಟ್ ಕರೆಕ್ಟೆಡ್. ಅದ್ರ ಮೂಲಕವಾಗಿ ದೇವರು ಹಾಗೆ ಮಾಡಿಸ್ತಾನೆ. ಸೊ ಆಯಾ ತತ್ತ ಸ್ಥಳಗಳಲ್ಲಿ ಅವರವರ ಸಾಧನೆ ಏನೇನಿದೆಯೋ ಅದನ್ನ ಮಾಡ್ತಾ ಹೋಗ್ತಾರ ಅವರು. ತತ್ತ ಸ್ಥಳಗಳಲ್ಲಿ ಸಂತೋಷ ಪಡುತ್ತಲ್ಲಿ ಸಂಚರಿಸುವಂತೆ ನಳಿನ ನಾಭನೋಳ ಅಭ್ಯ. ಸೊ ಇನ್ನೊಂದು ನಳಿನ ನಾಭ ಅಂತ ಯಾಕೆ ಪದ್ಮನಾಭ ರೂಪವನ್ನ ಯಾಕೆ ವಿಶೇಷವಾಗಿ ಹೇಳ್ತಾರಂದ್ರೆ, ಇಲ್ಲಿ ಇನ್ನೊಂದು ವಿಶೇಷ ಬರುತ್ತೆ. ಪದ್ಮನಾಭ ರೂಪ ಅಂಬೋದು ಯಾವುದು ಅಂತ ಹೇಳ್ತಾರೆ. ಪದ್ಮನಾಭ ರೂಪ ಅಂಬೋದು ಈ ದೇವರು ಸೃಷ್ಟಿ ಮಾಡಿದ್ದಾಗ ಪುರುಷ ರೂಪತ್ರಯ ಅಂತ ನಾವು ಹೇಳ್ತೀವಲ್ಲ, ಪುರುಷ ರೂಪತ್ರಯದಲ್ಲಿ ವಾಸುದೇವ ರೂಪದಿಂದ ವಾಸುದೇವ ಅಥವಾ ವಿಷ್ಣು ರೂಪ ಅಂತ ತಕೊಂಡು ಅಲ್ಲಿ ಮೂರು ಪುರುಷ ಅಲ್ಲಿ ಮೂರನೇ ಸತಿಯಲ್ಲಿ ನೋಡಿದ್ದೀವಿ. ಇನ್ನೊಂದು ರೂಪ ಪುರುಷ ರೂಪತ್ರಯ ಇನ್ನೊಂದು ಬ್ರಹ್ಮಾಂಡದ ಒಳಗೇನು ಹೇಳ್ತಾರೆ. ಬ್ರಹ್ಮಾಂಡದ ಒಳಗೇನು ದೇವರು ಏನ್ ಮಾಡಿದ್ದಾನಂತ ಇವನು ಪ್ರವೇಶ ಮಾಡಿದ್ದಾನೆ. ಏನು ನಾರಾಯಣ ರೂಪ ಪುರುಷ ರೂಪ ಅಂತಲೇ ಹೇಳ್ತಾರೆ. ಪುರುಷ ರೂಪ ಆರ್ ನಾರಾಯಣ, ಆಕ್ಚುಲಿ ಹೇಳ್ಬೇಕಂದ್ರೆ ವಾಸುದೇವ ನಾರಾಯಣ ಅಂತ ಹೇಳ್ಬೇಕು. ಇದು ವಾಸುದೇವ ರೂಪ ಅಂತ ಅದಕ್ಕೆ ಕರೀತಾರ, ನಾರಾಯಣ ರೂಪ ಅಂತ ಕೆಲವೊಮ್ಮೆ ಬರುತ್ತೆ. ಈ ರೂಪದಿಂದ ಬ್ರಹ್ಮಾಂಡದ ಒಳಗೆ ಅವನು ಪ್ರವೇಶ, ಬ್ರಹ್ಮಾಂಡದ ಹೊರಗೆ ಅಲ್ಲಿ ಬಂದಿದೆ, ಮೂರು ರೂಪಗಳು ಅಲ್ಲಿ ಬಂದಿದೆ. ಈ ಬ್ರಹ್ಮಾಂಡದ ಒಳಗೇನೋ ಅವನು ಪ್ರವೇಶ ಮಾಡ್ತಾನಲ್ಲ ಪುರುಷ ರೂಪತ್ರಯದಲ್ಲಿ ಒಂದು ಮಾಡ್ತಾನ, ಅಲ್ಲಿ ವಿಶೇಷ ತಿರುಗಾ ದಟ್ಟ ಗೇನೇಸ್ ಮೂರು ರೂಪ ಆಗತ್ತೆ. ಯಾವ ರೂಪಗಳು ಅಂದ್ರೆ, ಒಂದು ಪುರುಷ ರೂಪ ಇದ್ದೇ ಇದೆ, ಪುರುಷ ರೂಪದಿಂದ ಪ್ರವೇಶ ಮಾಡ ಅದು ಬಂದಿದಲ್ಲ, ಪುರುಷ ರೂಪದಿಂದ ಬ್ರಹ್ಮಾಂಡದ ಒಳಗೇನೋ ಪ್ರವೇಶ ಮಾಡಿದ ಪುರುಷ ರೂಪ ಇದೆ. ಇನ್ನೊಂದು ಏನಂದ್ರೆ ಈ ಪದ್ಮನಾಭ ರೂಪ ಅಂತ ಹೇಳ್ತಾರೆ. ಅಂದ್ರೆ ಪುರುಷ ರೂಪದಿಂದ ಬಂದಿದ್ದಾನ ಬ್ರಹ್ಮಾಂಡದ ಒಳಗೆ, ಅದು ಫಸ್ಟ್ ಆದದ್ದು ಪದ್ಮನಾಭ ರೂಪದಿಂದ ಅವನು ಆವಿರ್ಭಾವ ಕೊಂಡ ಅಂತ. ಪದ್ಮನಾಭ ರೂಪ ಅಂಬೋದು ಎಲ್ಲಿ ಅಂತ ಬರುತ್ತೆ ಅಂದ್ರೆ, ಅವನು ಹಾಗೆ ಎಲ್ಲಿ ಮಲ್ಕೊಂಡ ಅಂದ್ರೆ ಶ್ವೇತದ್ವೀಪದಲ್ಲಿ ಮಲ್ಕೊಂಡ. ಶ್ವೇತದ್ವೀಪದಲ್ಲಿ ಇರುವಂತ ಅಂದ್ರೆ ಅಮುಕ್ತ ಸ್ಥಾನವಾದ ಶ್ವೇತದ್ವೀಪ, ಮುಕ್ತ ಸ್ಥಾನದಲ್ಲಿ ಇದ್ದೇ ಇದ್ದಾರೆ ಅಮುಕ್ತ ಸ್ಥಾನದಲ್ಲಿ. ಬಿಕಾಸ್ ಮುಕ್ತ ಸ್ಥಾನ ಅಂಬೋದು ಆಸೀಸ್ ಬರುತ್ತೆ, ಅಲ್ಲಿ ಬೇರೆ ಏನು ಮಾಡ್ಬೇಕಾಗಿಲ್ಲ. ಅಮುಕ್ತ ಸ್ಥಾನದಲ್ಲಿ ಪದ್ಮನಾಭ ರೂಪದಿಂದ ಅವನು ಮಲ್ಕೊಂಡ. ಆ ಪದ್ಮನಾಭ ರೂಪದಿಂದ ಏನಾಗತ್ತೆ ಅಂದ್ರೆ, ಪದ್ಮನಾಭ ರೂಪ ಎಲ್ಲ ಅವತಾರಗಳು ಅಂದ್ರೆ ಸೃಷ್ಟಿ ಮೊಟ್ಟ ಮೊದಲು ಸೃಷ್ಟಿ ಆದಾಗ ಬ್ರಹ್ಮಾಂಡದ ಒಳಗೆ ಸೃಷ್ಟಿ ಆದಾಗ ಆ ಅನಂತ ಪದ್ಮನಾಭ ರೂಪದಿಂದ ಎಲ್ಲಾ ರೂಪಗಳು ಹೊರಗೆ ಕಾಣಿಸಿತ್ತು ಅಂತ ಹೇಳ. ಅಂದ್ರೆ ಹುಟ್ಟಿತ್ತು ಅಂತ ಹೇಳ, ಕಾಣಿಸಿತ್ತು, ಅಭಿವ್ಯಕ್ತ. ದೇವ ರೂಪ ಎಲ್ಲಾ ಕಡೆನೂ ಎಲ್ಲಾ ಇದೇ ಇರತ್ತೆ, ಅಭಿವ್ಯಕ್ತ ಆಯಿತು ಅಂತ ಹೇಳ್ತಾರೆ. ಈ ಪದ್ಮನಾಭ ರೂಪ ಎಲ್ಲಿಂದ ಬಂತು ಅಂದ್ರೆ ಪುರುಷ ರೂಪ ಅಂತಾನೆ ಅದು ಆಗತ್ತೆ. ಪುರುಷ ರೂಪದಿಂದ ಬಂದ, ಪುರುಷ ರೂಪದಿಂದ ಪದ್ಮನಾಭ ರೂಪ, ಇನ್ನೊಂದು ವಿರಾಟ ರೂಪ. ವಿರಾಟ ರೂಪ, ಪದ್ಮನಾಭ ರೂಪ, ಈ ಪುರುಷ ರೂಪ, ಅಥವಾ ಈ ಪುರುಷ ರೂಪವೇ ಪದ್ಮನಾಭ ರೂಪ ಆಯಿತು. ಪದ್ಮನಾಭ ರೂಪದಿಂದ ವಿರಾಟ ರೂಪ ಕಾಣಿಸಿತ್ತು. ವಿರಾಟ ರೂಪ ಜೊತೆಯಲ್ಲಿ ಶ್ವೇತದ್ವೀಪದಲ್ಲಿ ಅನೇಕ ಅವತಾರಗಳಿಗೆ ಉದ್ಭವ ಸ್ಥಾನ ಆಯಿತು. ಅದು ಹಾಗೆ ಮೂರು ಅಂತ ಹೇಳ್ತಾರೆ. ಸೊ ಈ ಪದ್ಮನಾಭ ರೂಪ ಅಂಬೋದು ಅದು ಅಮುಕ್ತ ವೈಕುಂಠದಲ್ಲಿ ಅವನು ಮಲ್ಕೊಂಡ, ಮುಕ್ತ ವೈಕುಂಠದಲ್ಲಿ ಅವನು ಮಲ್ಕೊಂಡ ರೂಪ, ಅಲ್ಲಿಂದ ಎಲ್ಲ ಆಯ್ತು ಅಂದ್ರೆ. ಸೊ ಅದಕ್ಕೆ ಇಲ್ಲಿ ಹೇಳುವಾಗ ನಳಿನ ನಾಭನೋಳ ಅಬ್ಜಬ್ ಅಂದ್ರೆ ಈ ಬ್ರಹ್ಮಾಂಡ, ಈ ದೇವತೆಗಳು. ಸೊ ಇಲ್ಲಿ ಹೇಳುವಂತ ತಾತ್ಪರ್ಯ ಏನು ಅಂದ್ರೆ, ಈ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ಏನು ಅಂದ್ರೆ, ತಾತ್ವಿಕ ರೂಪದಿಂದ ಒಂದು ರೂಪದಿಂದ ಅವರು ಧ್ಯಾನಂಗತರಾಗಿ ತಪಸ್ಸು ಮಾಡ್ತಾ ಒಂದು ರೂಪದಿಂದ ಅನಂತ ಹಾಗೆಯೇ ಇರ್ತಾರೆ. ಅಲ್ಲಿ ನಮ್ಗೆ ಸಾಧನೆ ಅದು ಇದು ಯಾವುದು ಅಲ್ಲಿ ಏನು ಏನು ಇಲ್ಲ, ಅಲ್ಲಿ ದೈತ್ಯರ ಕಾಟ ಇದೆ ಏನು ಇಲ್ಲ, ಒಳಗೆ ಬ್ರಹ್ಮಾಂಡದ ಒಳಗೇನೆ ನಮ್ಗೆ ಆಗುತ್ತೆ. ಆ ಬ್ರಹ್ಮಾಂಡದ ಒಳಗೆ ಬಂದಾಗಲೂ ಈ ಒಂದು ಮೂರು ಲೋಕ ಎಸ್ಪೆಷಲಿ ಭೂಲೋಕದಲ್ಲಿ ಅದೇ ಕರ್ಮಸ್ಥಾನ ಅಂತ ಹೇಳ್ತಾರೆ. ಭೂಲೋಕದಲ್ಲಿ ಆಗುತ್ತೆ, ಅದ್ರ ರಿಸಲ್ಟ್ ಇಂದ ಅಂತರಿಕ್ಷ ಸ್ವರ್ಗ ನರಕ ಈ ಕೆಳಗೆ ನರಕ ಹೀಗೆ ಹೋಗಿ ಹೋಗಿ ಸುತ್ತತ್ತ ಹೊರತು ಬೇಸಿಕಲಿ ಇಲ್ಲಿ ಆಗತ್ತೆ. ಸೊ ಇಲ್ಲಿ ಅದಕ್ಕೆ ಸ್ಥಳಗಳಲ್ಲಿ ನಳಿನ ನಾಭನೋಳು ಅಂದ್ರೆ ಇಲ್ಲಿ ಅಮುಕ್ತ ಸ್ಥಾನದಲ್ಲಿ ಅಂದ್ರೆ ಕೆಲವು ಜೀವ ಇಲ್ಲಿ ಹೇಳಿದ ಜಲದೈವಳು ಸ್ವೇಚ್ಛಾನುಸಾರದಿಂದ ಇವರುಗಳು ಜೀವನ್ಮುಕ್ತರು ಇರ್ತಾರಂದ್ರೆ ಜೀವನ್ಮುಕ್ತರು ಅಲ್ಲಿನೂ ಇರ್ತಾರೆ. ಕೆಲವರು ಮಹರ್ಲೋಕದಲ್ಲಿ ಇರ್ತಾರೆ. ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ ಅಂಡ್ ಅಮುಕ್ತ ವೈಕುಂಠ. ಸೊ ಅಪ್ ಟು ದಟ್ ಅದು ಹೇಳುವ ಎಲ್ಲಾ ಲೋಕದಲ್ಲಿ ಇರ್ತಾರೆ. ಅಲ್ಲಿನೂ ಅವರು ನಳಿನ ನಾಭನೋಳ ಅಬ್ಜಭಾವ ನಳಿನ ನಾಭ ಪದ್ಮನಾಭ ರೂಪದಿಂದ, ಪದ್ಮನಾಭ ರೂಪ ಅಂಬೋದು ಆ ಒಂದು ಸೃಷ್ಟಿ ಬಂದ 14 ಲೋಕಗಳು ಬಂದದ್ದು ಇದು ಇಟ್ಕೊಳ್ಳು. ಪದ್ಮನಾಭ ರೂಪ ಈಸ್ ಅ ಸೋರ್ಸ್ ಫಾರ್ ಆಲ್ 14 ಲೋಕಗಳು. ಸೊ ದೀಸ್ ಮುಕ್ತಿ ಜೀವನ್ ಮುಕ್ತರು. ಎನಿ ಆಫ್ ದ 14 ಲೋಕದಲ್ಲಿನು ಅವರು ಇರ್ಬೋದು. ಸೊ ನಳಿನನಾಭನೋಳ್ ಅಬ್ಜ ಭವ ಮುಪ್ಪೊಳಲುರಿಗ ಮೈಗಣ್ಣ ಮೊದಲ ಹಲವು ಜೀವರು, ಅನೇಕ ಜೀವರು, ಯಾರ್ಯಾರು ಮಧ್ಯದಾರೋ ಗೊತ್ತಿಲ್ಲ, ಎಲ್ಲರೂ ವರ್ತಿಸುತ್ತಿ ಹೋ ನಿತ್ಯದಲ್ಲಿ ಸಂತೋಷವಾಗ ಅವರು ಇರ್ತಾರೆ. ವಿಕಾಸ ಅವರಿಗೆ ಜ್ಞಾನವೂ ಇರುತ್ತೆ, ಸಂತೋಷವಾಗಿರ್ತಾರೆ. ಎಂಬಲ್ಲಿ ಕೃಷ್ಣ ಅರ್ಪಣ ಮಸ್ತು.